ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ. ಒಲಿಮೆಯ ಶ್ರೋತೃ ಬಾಂಧವರೇ, ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರಸಾರ ಮಾಡುವ ದೈವಾನ್ವೇಷಣೆ ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಿಮ್ಮೆಲ್ಲರನ್ನು ಸಂತೋಷದಿಂದ ಆಹ್ವಾನಿಸುತ್ತೇವೆ. ಸ್ವರೂಪನಾದ ದೇವರ ಪರಿಶುದ್ಧ ವಾಕ್ಯಗಳು ಪ್ರತಿಯೊಬ್ಬರಿಗೂ ಅವಶ್ಯ. ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದ್ದು ಅಂಧಕಾರದಲ್ಲಿರುವವರಿಗೆ ಬೆಳಕನ್ನು ನೀಡಿ ದೈನಂದಿನ ಜೀವಿತಕ್ಕೆ ಮಾರ್ಗದರ್ಶನ ನೀಡುವ ವಾಕ್ಯಗಳನ್ನು ನಿಮ್ಮೆಲ್ಲರಿಗೆ ತಿಳಿಸುವುದೇ ನಮ್ಮ ಉದ್ದೇಶ. ಆದ್ದರಿಂದ ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ಆಲಿಸಲು ಸಿದ್ಧರಾಗುವಂತೆ ಈ ಸುಂದರವಾದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಬನ್ನಿ ಪ್ರಿಯರೇ, ಆಲಿಸಿರಿ.
ಸ್ತೋತ್ರಿಸು ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವಿಸ್ತೋತ್ರಿಸು ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವಿಸ್ತೋತ್ರಿಸು ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಹಲ್ಲೆಲೂಯ. ಆತ್ಮವಿಸ್ತೋತ್ರಿಸು ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ದೇವರ ಮಹೋಪಕಾರ ಒಂದು ಎರಡು ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ದೇವರ ಮಹೋಪಕಾರ ಒಂದು ಎರಡು ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ಹೃದಯವೇ ಸ್ತೋತ್ರಿಸು, ಕೋಟಿಗಿಂತ ಅಧಿಕವಾದ ಸ್ತುತಿ ಯಜ್ಞ ನೀನು ಸಲ್ಲಿಸು. ಅಲ್ಲೆಲೂಯ. ಆತ್ಮವಿ ಸ್ತೋತ್ರಿಸು ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಪ್ರಜೆಗಳೇ, ಭೂಮಿಯ ನಿವಾಸಿಗಳೇ, ನನ್ನೊಡನೆ ದೇವನ ಸ್ತುತಿಸಿರಿ. ಸಮಸ್ತ ಪ್ರಜೆಗಳೇ, ಭೂಮಿಯ ನಿವಾಸಿಗಳೇ, ನನ್ನೊಡನೆ ದೇವನ ಸ್ತುತಿಸಿರಿ. ಪಂಜರದಲ್ಲಿ ಸಿಕ್ಕಿಕೊಂಡ ಪಕ್ಷಿಯಂತೆ ಇರುವ ನಮ್ಮ ವಿಮೋಚಿಸಿದ ದೇವನ ಸ್ತುತಿಸಿರಿ. ಅಲ್ಲೆಲೂಯ. ಆತ್ಮವಿ ಸ್ತುತಿಸು ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ.
ಬನ್ನಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬೇಕಲ್ಲವೇ? ದೇವಾದಿ ದೇವರು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕಗಳ ಒಡೆಯನೆ, ಎಲ್ಲ ಆಶೀರ್ವಾದಗಳ ಮೂಲ ಕಾರಣನೆ, ಸ್ತುತಿಗಣಮಾನ ಮಹಿಮೆಗಳ ಮಧ್ಯದಲ್ಲಿ ವಾಸ ಮಾಡುವ ಆತನೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ದೇವಾದಿ ದೇವನೇ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತ ಮಹೋಪಕಾರಗಳನ್ನು ನೆನಪು ಮಾಡಿಕೊಂಡು ನಮ್ಮ ಹೃದಯಾಂತರ ಆಳದಿಂದ ದೇವ ನಿನಗೆ ಕೊಂಡಾಟ ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿದಂತ ದೇವರು, ಸಾಕಿದಂತ ದೇವರು, ಸಲಹಿದಂತ ದೇವರು, ನಮ್ಮ ಜೀವಿತ ಕಾಲವೆಲ್ಲ ನೀನೇ ಇರುವಾತನಾಗಿದ್ದುಕೊಂಡು ಇಲ್ಲಿವರೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈಗಲೂ ಅದೇ ನಿನ್ನ ವಾಗ್ದಾನದ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡುತ್ತೇವೆ. ನೀನೇ ನಮ್ಮನ್ನು ನಡೆಸು, ನೀನೇ ನಮ್ಮನ್ನು ಆಶೀರ್ವದಿಸು. ನಮ್ಮ ಜೀವಿತದ ಮೂಲಕ ನೀನು ಮಹಿಮೆಯನ್ನು ದೇವ. ನಾವೆಲ್ಲರೂ ನಿನ್ನ ಜೀವಳ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದಕ್ಕೆ ವಿಧೇಯರಾಗಿ ಜೀವಿಸುತ್ತ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ದಯ ತೋರಿಸು. ಮಹಿಮೆ ನೀನು ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್. ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ದೇವರ ಕೃಪೆಯ ಮೂಲಕ ನೀವೆಲ್ಲರೂ ಕ್ಷೇಮದಿಂದ ಇದ್ದಿರಲ್ಲವೇ? ನೀವು ಯಾವಾಗಲೂ ದೇವರ ವಾಕ್ಯದ ಬೆಳಕಿನಲ್ಲಿ ಜೀವಿಸಬೇಕು. ನಿಮ್ಮ ವೈಯಕ್ತಿಕವಾದಂಥ ಜೀವಿತದಲ್ಲಿ ಸಂತೋಷ ಸಮಾಧಾನ ಇರಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಖಂಡಿತವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಿಸಲಿದ್ದಾನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 11-15 ವಚನಗಳನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಅನೇಕ ಆತ್ಮೀಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಧ್ಯಾನ ಮಾಡಿದಂಥ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ನಾವು ಎಲ್ಲ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಯಾವಾಗಲೂ ಸಿದ್ದನಾಗಿರುವನೆಂಬುದಾಗಿ ಹೇಳಿದಂತ ಪೇತ್ರನ ಮಾತುಗಳು, ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರೇಪಿಸುವುದು ಯುಕ್ತವೆಂದು ಎಣಿಸಿದ್ದೇನೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲನೆಂಬುದಾಗಿಯೂ, ನೀವು ನನ್ನ ಮರಣಾನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು ಎಂಬುದಾಗಿ ಹೇಳಿದಂಥ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದ್ದಂಥ ಎಲ್ಲ ಹಂತಗಳಲ್ಲಿ ದೇವಾದಿ ದೇವನೇ ನಮ್ಮನ್ನು ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 16 ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ಮುಂದೆ ಮುಂದೆ ನಾವು ಧ್ಯಾನ ಮಾಡುವಂತಹ ಎಲ್ಲ ಹಂತಗಳಲ್ಲಿ ದೇವರನ್ನು ಆತುಕೊಳ್ಳೋಣ. ಮೊದಲನೇ ಅಧ್ಯಾಯ 16 ವಚನದಲ್ಲಿ ಹೀಗೆ ಓದುತ್ತೇವೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಈ ವಿಷಯವು ನಮಗೆ ಒಂದು ವಿಶೇಷವಾದಂತಹ ಸಂಗತಿಯ ಕುರಿತು ತಿಳಿಸಿಕೊಡುತ್ತದೆ. ಇಲ್ಲಿ ಪೇತ್ರನು ತಿಳಿಸುವುದೇನೆಂದರೆ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವರಾಗಿರಲಿಲ್ಲ ಎಂಬುದಾಗಿ. ಅಂದರೆ ಸತ್ಯವೇದವು ತಿಳಿಸುವಂತಹ ವಿಷಯಗಳು ಸುಳ್ಳಲ್ಲ, ಅದರಲ್ಲಿ ಕಟ್ಟು ಕಥೆಗಳ ಕುರಿತು ಬರೆದಿಲ್ಲ. ಅದರಲ್ಲಿ ಬರೆದಿರುವ ವಿಷಯಗಳು ಕಲ್ಪನೆಯಿಂದ ಕೂಡಿದಂತಹ ಸಂಗತಿಗಳು ಕೂಡ ಅಲ್ಲ. ಸತ್ಯವೇದದಲ್ಲಿ ಬರೆದಿರುವಂತಹ ವಿಷಯಗಳು ಇತಿಹಾಸದಿಂದಲೋ ನಿಜವಾಗಿ ನಡೆದಂತಹ ಘಟನೆಯಿಂದ ಕೂಡಿದಂತಹ ವಿಷಯಗಳ ಕುರಿತು ತಿಳಿಸುವಂತಹ ಪುಸ್ತಕವಾಗಿದೆ. ಒಂದು ವೇಳೆ ನಾವು ಪ್ರಾಮಾಣಿಕವಾಗಿ ಹಾಗೂ ನಮ್ಮ ಪಾಪದ ಜೀವಿತವನ್ನು ಬಿಟ್ಟು ದೇವರ ಜೀವಳ ವಾಕ್ಯಗಳು ಧ್ಯಾನ ಮಾಡುವುದಾದರೆ ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಮಾಡುವುದರಲ್ಲಿ ಯಾವ ಅನುಮಾನವಿಲ್ಲ. ಒಂದು ವೇಳೆ ನಮ್ಮ ಆತ್ಮೀಕ ಕಣ್ಣುಗಳು ಮುಚ್ಚಿ ಹೋಗಿದರೆ ಅದಕ್ಕೆ ಕಾರಣ ನಮ್ಮ ಹೃದಯವು ದೇವರಿಂದ ದೂರವಿದೆ ಎಂದು ಅರ್ಥ. ಅದಕ್ಕೆ ಮತ್ತೊಂದು ಕಾರಣವೇನೆಂದರೆ ನಾವು ನಮ್ಮ ಪಾಪಗಳನ್ನು ದೇವರಿಗೆ ಒಪ್ಪಿಸಿಕೊಡಲು ಸಿದ್ದರಾಗಿಲ್ಲ ಎಂದು ಅರ್ಥ. ಒಂದು ವೇಳೆ ನಾವು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಳ್ಳುವುದಾದರೆ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ ಹಾಗೂ ದೇವರ ವಾಕ್ಯವು ನಮಗೆ ಸತ್ಯವಾಗಿ ಕಂಡುಬರುತ್ತದೆ. 16 ವಚನದಲ್ಲಿ ಪೇತ್ರನು ಬರೆಯುವುದೇನೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು ಎಂಬುದಾಗಿ. ಪ್ರಿಯರೇ, ಹಾಗಾದರೆ ಪೇತ್ರನು ದೇವರ ಮಹತ್ತನ್ನು ಯಾವಾಗ ಕಂಡುಕೊಂಡಿದ್ದನು? ಅದರ ಕುರಿತು 17 ಹಾಗೂ 18 ವಚನಗಳಲ್ಲಿ ಹೀಗೆ ಓದುತ್ತವೆ: ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂತ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನ ಮಾನಗಳನ್ನು ಹೊಂದಿದನಲ್ಲವೇ. ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ದಯಮಾಡಿ ಗಮನಿಸಿ, ಇಲ್ಲಿ ಪೇತರನು ತಾನು ಕೇಳಿದ ದೇವರ ವಾಣಿಯ ಕುರಿತು ಬರೆಯುತ್ತಿದ್ದಾನೆ. ಅದರ ಕುರಿತು ಯೇಸು ಕ್ರಿಸ್ತನು ಮತ್ತೆಯನ್ನು ಬರೆದ ಸುವಾರ್ತೆ 16 ಅಧ್ಯಾಯ 28 ವಚನದಲ್ಲಿ ಹೀಗೆ ಹೇಳುತ್ತಾನೆ, ಅದನೆಂದರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನ್ನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಕೆಲವರು ಅಂದುಕೊಳ್ಳುವುದೇನೆಂದರೆ ದೇವರ ರಾಜ್ಯವು ಆಗಲೇ ಸ್ಥಾಪಿತವಾಗಿತ್ತು ಎಂಬುದಾಗಿ. ಮತ್ತನ್ನು ಬರೆದ ಸುವಾರ್ತೆ 17 ಅಧ್ಯಾಯ ಪ್ರಾರಂಭದ 2 ವಚನಗಳಲ್ಲಿ ಹೀಗೆ ಓದುತ್ತೇವೆ: 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರೆಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದರು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಪ್ರಕಾಶ ರೂಪವನ್ನು ಧರಿಸಿದಂಥ ವಿಷಯವು ಅದು ದೇವರ ರಾಜ್ಯದ ಕುರಿತು ತಿಳಿಸುವಂತಹ ಸಂಗತಿಯಾಗಿದೆ. ಯೇಸು ಕ್ರಿಸ್ತನು ಜೊತೆಯಲ್ಲಿ ಮೋಶೆ ಹಾಗೂ ಎಲೀಯನು ಕಾಣಿಸಿಕೊಂಡರು. ಅಂದರೆ ಮೋಶೆಯು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನು, ಎಲೀಯನು ಹಳೆ ಒಡಂಬಡಿಕೆಯ ಪ್ರವಾದಿಗಳನ್ನು ಪ್ರತಿನಿಧಿಸುತ್ತಾರೆ. ಹಾಗಾದರೆ ಯೇಸು ಕ್ರಿಸ್ತನು, ಮೋಶೆ, ಎಲೀಯನು ಯಾವ ವಿಷಯದ ಕುರಿತು ಅವರು ಚರ್ಚಿಸುತ್ತಿದ್ದರು? ಪ್ರಿಯರೇ, ಅವರು ಯೇಸು ಕ್ರಿಸ್ತನು ಮುಂದೆ ಶಿಲುಬೆ ಮೇಲೆ ಅನುಭವಿಸಬೇಕಾಗಿರುವ ವಿಷಯ, ಆತನು ಮಾಡಲಿರುವಂತಹ ವಿಮೋಚನೆಯ ಕಾರ್ಯ, ಆತನು ಈ ಲೋಕದಲ್ಲಿ ಎಲ್ಲ ಬಾಧೆಗಳನ್ನು ಅನುಭವಿಸಿ ಪರಲೋಕದ ತಂದೆಯ ಪ್ರಸನ್ನತೆಯಲ್ಲಿ ಸೇರಿರುವಂತಹ ವಿಷಯ ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಅದರ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ವಿಷಯಗಳ ಕುರಿತು ಅವು ಮೂವರು ಸೇರಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು. ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಮೂವರು ಯೇಸುಕ್ರಿಸ್ತನು ಪ್ರಕಾಶ ರೂಪವನ್ನು ಧರಿಸಿದ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಇದ್ದಂತ ಮೋಶೆಯನ್ನು ಹಾಗೂ ಎಲಿಯನನ್ನು ಕಾಣುತ್ತಾರೆ. ಅವರು ಜೀವಿಸುವ ಭಕ್ತರಿಗೆ ಹೋಲಿಕೆಯಾಗಿದ್ದಾರೆ. ಅದೇ ಸಮಯದಲ್ಲಿ ಮೋಶೆ ಹಾಗೂ ಎಲಿಯನು ಈಗಾಗಲೇ ಈ ಲೋಕವನ್ನು ಬಿಟ್ಟು ಹೋದಂತಹ ಭಕ್ತರಿಗೆ ಹೋಲಿಕೆಯಾಗಿದ್ದಾರೆ. ಆ ಒಂದು ಸಮಯದಲ್ಲಿ ವಿಶ್ವಾಸಿಗಳ ಸಭೆಯು ಇನ್ನೂ ಪ್ರಾರಂಭವಾಗಿರಲಿಲ್ಲ. ಆದರೆ ಯೇಸುಕ್ರಿಸ್ತನು ಪ್ರಕಾಶ ರೂಪವನ್ನು ಧರಿಸಿದ ಸಂದರ್ಭದಲ್ಲಿ ಇದ್ದಂತ ಆ ಮೂವರು ಶಿಷ್ಯರು ಆದಿಸಭೆಗೆ ಹೋಲಿಕೆಯಾಗಿದ್ದಾರೆ. ಅವರೇ ಅಪೊಸ್ತಲರು. ಅಂದರೆ ಯೇಸುಕ್ರಿಸ್ತನು ಪ್ರಕಾಶ ರೂಪವನ್ನು ಧರಿಸಿದಂಥ ವಿಷಯ ಅದು ದೇವರ ರಾಜ್ಯಕ್ಕೆ ಹೋಲಿಕೆಯಾಗಿದೆ. ಪ್ರಿಯರೇ, ಯೇಸುಕ್ರಿಸ್ತನು ಪ್ರಕಾಶ ರೂಪವನ್ನು ಧರಿಸಿದ ಸಂಗತಿಯನ್ನು ಕಂಡ ಶಿಷ್ಯರು ನಂತರ ಒಬ್ಬ ಮೂರ್ಛಾ ರೋಗಿಯನ್ನು ಕಾಣುತ್ತಾರೆ. ಆದರೆ ಬೇರೆ ಶಿಷ್ಯರು ಆ ರೋಗಿಗೆ ಯಾವ ರೀತಿಯಲ್ಲಿಯೂ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಅದನ್ನು ಕಂಡ ಜನರು ಹಾಸ್ಯ ಮಾಡುವಂತಹ ರೀತಿಯಲ್ಲಿ ಮಾತಾಡಿಕೊಳ್ಳುತ್ತಿದ್ದರು. ಪ್ರಿಯರೇ, ಅದು ಇಂದಿನ ಲೋಕದ ಕುರಿತು ತಿಳಿಸಿಕೊಡುತ್ತದೆ. ದೇವರ ರಾಜ್ಯವು ಸಮೀಪಿಸಿದೆ. ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. ಹಳೆ ಹಾಗೂ ಹೊಸ ಒಡಂಬಡಿಕೆಯಲ್ಲಿ ತಿಳಿಸುವಂತಹ ಭಕ್ತರು ಈಗ ಆತನ ಜೊತೆಯಲ್ಲಿ ಇದ್ದಾರೆ. ಆದರೆ ನಾವು ಅನ್ನಕಾರದಲ್ಲಿ ತುಂಬಿರುವಂತಹ ಲೋಕದಲ್ಲಿ ಇದ್ದೇವೆ. ಇಂದಿನ ಲೋಕದ ಪರಿಸ್ಥಿತಿ ಏನು ಎಂಬುದಾಗಿ ದಿನಪತ್ರಿಕೆಗಳು ಹಾಗೂ ದೂರದರ್ಶನದಲ್ಲಿ ನಾವು ಕಾಣುತ್ತೇವೆ, ಓದುತ್ತೇವೆ. ಲೋಕದ ಪರಿಸ್ಥಿತಿಯು ಬಹು ಭಯಂಕರವಾಗಿದೆ. ಅದೇ ಸಮಯದಲ್ಲಿ ಲೋಕಕ್ಕೆ ದೇವರ ಕುರಿತು ತಿಳಿಸುವಂತಹ ಅನೇಕ ವಿಶ್ವಾಸಿಗಳ ಸಭೆಗಳು ಇಂದು ಸುಮ್ಮನೆ ಕುಳಿತಿವೆ. ಅಂದರೆ ವಿಶ್ವಾಸಿಗಳ ಸಭೆಯು ದೇವರ ಕೆಲಸವನ್ನು ಮಾಡದೆ ಲೌಕಿಕ ವಿಷಯಗಳಲ್ಲಿ ಮಗ್ನರಾಗಿದ್ದಾರೆ. ಪ್ರಿಯರೇ, ಇಲ್ಲಿ ಪೇತ್ರನ್ನು ತಿಳಿಸುವುದೇನೆಂದರೆ ಯೇಸುಕ್ರಿಸ್ತನು ಪ್ರಕಾಶ ರೂಪವನ್ನು ಧರಿಸಿದ ಸಮಯದಲ್ಲಿ ನಾನು ಆತನನ್ನು ಕಣ್ಣಾರೆ ಕಂಡೆನು ಎಂಬುದಾಗಿ. ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 19 ವಚನದಲ್ಲಿ ಹೀಗೆ ಓದುತ್ತೇವೆ, ಇದಲ್ಲದೆ ಪ್ರವಾದನಾ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೇ ನೆನೆಸಿ ಅದಕ್ಕೆ ಲಕ್ಷ ಕೊಡುವುದೇ ಒಳ್ಳೆಯದು ಎಂಬುದಾಗಿ. ಪ್ರಿಯ ದೇವಜನರೇ, ಇಲ್ಲಿ ಪೇತ್ರನು ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ ಎಂಬುದಾಗಿ ಬರೆಯುತ್ತಾನೆ. ಇಲ್ಲಿ ಪೇತ್ರನು ಬರೆದಿರುವಂತಹ ವಿಷಯ ಮುಂದೆ ನಡೆಯಲಿರುವಂತಹ ವಿಷಯದ ಕುರಿತು ಬರೆಯುತ್ತಿದ್ದಾನೆ ಎಂಬುದಾಗಿ ನಾವು ತಿಳಿಯಬಾರದು. ಅವನು ಇಲ್ಲಿ ಬರೆದಿರುವಂತಹ ವಿಷಯವೇನೆಂದರೆ ದೇವರ ವಾಕ್ಯವು ತಿಳಿಸಿದ ವಿಷಯ ಕುರಿತು ಬರೀತಾ ಇದ್ದಾನೆ. ಮುಂದೆ ಪೇತ್ರನು ದೇವರ ವಾಕ್ಯವು ಕೇವಲ ಕಲ್ಪನಾ ಕಥೆ ವಿಷಯದಲ್ಲಿ ಬರೆಯಲಿಲ್ಲ ಎಂಬುದಾಗಿ ದೃಢಪಡಿಸುತ್ತಾನೆ, ನಿರೂಪಿಸುತ್ತಾನೆ. ದೇವರು ತನ್ನ ಉದ್ದೇಶ ಏನು ಎಂಬುದಾಗಿ ತನ್ನ ಭಕ್ತರ ಮೂಲಕ ತಿಳಿಸಿದ್ದಾನೆ. ಆದ್ದರಿಂದ ಸತ್ಯವೇದವು ಒಂದು ಅದ್ಭುತವಾದಂತಹ ಪುಸ್ತಕವಾಗಿದೆ. ಅಂದರೆ ದೇವರ ವಾಕ್ಯವು ದೇವರಿಂದಲೂ ಹಾಗೂ ಮನುಷ್ಯರಿಂದಲೂ ಬರೆದಂತಹ ವಾಕ್ಯವಾಗಿದೆ. ಅದರಲ್ಲಿ ಮಾನವರಿಗೆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತು ಬರೆಯಲಾಗಿದೆ. ದೇವರು ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಬರೆಸಿದ್ದಾನೆ. ಹಾಗಾದರೆ ನನ್ನ ಪ್ರಿಯ ದೇವಜನರೇ, ಈ ಸಮಯದಲ್ಲಿ ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಮಗೋಸ್ಕರ ಬರೆಸಿದಂತಹ ದೇವರ ವಾಕ್ಯವನ್ನು ಓದುತ್ತಾ ಇದ್ದೇವೆಯೋ, ಧ್ಯಾನಿಸುತ್ತಾ ಇದ್ದೇವೆಯೋ, ಅದನ್ನು ಕೈಕೊಂಡು ನಡೀತಾ ಇದ್ದೇವೆಯೋ? ದೇವರು ನಮಗೆ ದೇವರ ವಾಕ್ಯವನ್ನು ನಮ್ಮ ಕೈಯಲ್ಲಿ ಏರಿಸಿದ್ದಾನೆ. ಪೇತ್ರನು ಹೇಳುವುದಕ್ಕಿಂತಲೂ ಮಾಡುವುದಕ್ಕಿಂತಲೂ ಹೆಚ್ಚಾದಂತಹ ಅದ್ಭುತವಾದ ಕಾರ್ಯಗಳನ್ನು ಮಾಡಲು ನಾವು ಶಕ್ತರಾಗಿದ್ದೇವೆ. ದೇವರ ವಾಕ್ಯವನ್ನು ನಾವು ಓದುವಾಗ ಅದು ನಮ್ಮ ಸಂಗಡ ನೇರವಾಗಿ ಮಾತನಾಡುತ್ತದೆ. 19 ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವನ್ನು ಎಣಿಸಿ ಅದಕ್ಕೆ ಲಕ್ಷ ಕೊಡುವುದೇ ಒಳ್ಳೆಯದು ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯವು ನಮಗೆ ಬೆಳಕಾಗಿದೆ. ಯಾವ ರೀತಿಯಲ್ಲಿ ಸೂರ್ಯನು ಬೆಳಕನ್ನು ಕೊಡುತ್ತಾನೋ ಅದೇ ರೀತಿಯಲ್ಲಿ ದೇವರ ವಾಕ್ಯವು ನಮ್ಮ ಬಾಳಿಗೆ ಬೆಳಕಾಗಿದೆ. ಯಾವ ರೀತಿಯಲ್ಲಿ ಸೂರ್ಯನು ಇದೇ ಲೋಕಕ್ಕೆ ಬೆಳಕನ್ನು ಕೊಡುತ್ತಾನೋ ಅದೇ ರೀತಿಯಲ್ಲಿ ದೇವರ ವಾಕ್ಯವು ಇಡೀ ಲೋಕಕ್ಕೆ ಬೆಳಕನ್ನು ಕೊಡುತ್ತದೆ. ದೇವರ ವಾಕ್ಯದಲ್ಲಿ ಬೆಳಕು, ಶಕ್ತಿ, ಬಲವು ಅಡಕವಾಗಿದೆ. ದೇವರ ವಾಕ್ಯದ ಆಧಾರದಿಂದ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿದೆ. ಗ್ರಂಥಕರ್ತನಾದ ಯೋಹಾನನು ಪ್ರಕಟಣೆ ಗ್ರಂಥ 22 ಅಧ್ಯಾಯ 16 ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಅದೇನಿದ್ರೆ ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು. ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವಜನರೇ, ನಿಮಗಾಗಿ ಮತ್ತೊಂದು ಸಾರಿ ಬರುತ್ತೇನೆ, ದಯಮಾಡಿ ಕೇಳಿಸಿಕೊಳ್ಳಿ. ಪ್ರಕಟಣೆ ಗ್ರಂಥ 22 ಅಧ್ಯಾಯ 16 ವಚನ, ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು. ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು ಆಗಿದ್ದೇನೆ ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಇದು ಎಂಥ ಅದ್ಭುತವಾದಂತಹ ವಿಷಯವಲ್ಲವೇ? ನಮ್ಮ ಧ್ಯಾನವನ್ನು ಮುಂದುವರೆಸಿ ಪೇತ್ರನು ಬರೆದಂತಹ 2 ಪತ್ರಿಕೆ 1 ಅಧ್ಯಾಯ 20 ವಚನವನ್ನು ಓದುವಾಗ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರಿಯರಿ, ಇಲ್ಲಿ ಪೇತ್ರನು ಬರೆಯುವುದೇನೆಂದರೆ ದೇವರ ವಾಕ್ಯವನ್ನು ಅರಿಯುವುದೇ ನಮ್ಮ ಮೊದಲನೆಯ ಕೆಲಸವಾಗಿರಬೇಕು ಎಂಬುದಾಗಿ. ದೇವರ ವಾಕ್ಯವನ್ನು ಮೊದಲು ನಾವು ಅರಿಬೇಕು. ಅದರ ಮೂಲಕ ದೈವಿಕ ಜ್ಞಾನದಲ್ಲಿ ನಾವು ಬೆಳೆಯುತ್ತೇವೆ. ದೇವರ ವಾಕ್ಯವನ್ನು ಓದುವಾಗ ದೇವರ ಆತ್ಮನು ನಮಗೆ ಅದರ ಅರ್ಥ ಏನು ಎಂಬುದಾಗಿ ತಿಳಿಸಿಕೊಡುತ್ತಾನೆ. ಹಾಗಾದರೆ ನನ್ನ ಪ್ರಿಯ ದೇವಜನರೇ, ದೇವರ ಜೀವಳ ವಾಕ್ಯವನ್ನು ಧ್ಯಾನಿಸುತ್ತೇವೆಯೋ, ಓದುತ್ತೇವೆಯೋ, ದೇವರ ಆತ್ಮನನ್ನು ಆತುಕೊಳ್ಳುತ್ತೇವೆಯೋ? 20ನೇ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಅಂದರೆ ದೇವರ ವಾಕ್ಯವನ್ನು ಮನುಷ್ಯ ಜ್ಞಾನದಿಂದ ಹೇಳುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ದೇವರ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ, ನನಾತ್ಮಿಕ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಆತ್ಮನ ಸಹಾಯ ಬೇಕಲ್ಲವೇ? 21ನೇ ವಚನದಲ್ಲಿ ಹೀಗೋತಿದ್ದೇವೆ, ಯಾಕೆಂದರೆ ಯಾವ ಪ್ರವಾದನ ವಾಕ್ಯವು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನೇ ಮಾತಾಡಿದರು ಎಂಬುದಾಗಿ. ಪ್ರೇರಿ ನಿಮಗಾಗಿ ಮತ್ತೊಂದು ಸಾರಿ ಹೊತ್ತನೆದ್ದ ಮಾಡಿ ಕೇಳಿಸಿಕೊಳ್ಳ್ರೆ, ಪೇತನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಪೇತ್ರನು ಹಳೆ ಉಡಂಬಡಿಕೆಯ ಪ್ರವಾದನೆ ಕುರಿತು ತಿಳಿಸುತ್ತಿದ್ದಾನೆ. ಅದು ಯಾವ ಮನುಷ್ಯರಿಂದಲೂ ಬಂದಂತ ಪ್ರವಾದನೆಯಾಗಿರಲಿಲ್ಲ. ಪ್ರವಾದನೆಗಳನ್ನು ಹೇಳಿದವರೆಲ್ಲರೂ ದೇವರ ವಿಷಯವಾಗಿ ಹಾಗೂ ದೇವರ ಅನುಮತಿಯಿಂದಲೇ ಹೇಳಿದರು, ಬರೆದರು. ಎಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಪರಿಶುದ್ಧ ಜನರು ಎಂಬುದಾಗಿ ಹೇಳುವಾಗ ಪ್ರಿಯರೇ, ಅವರು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರು ಎಂದರ್ಥ. ಒಂದು ವೇಳೆ ಇಂದು ಪವಿತ್ರರು ಆಗುತ್ತೆ ಎಂಬುದಾಗಿ ಹೇಳಿದರೆ ಅದಕ್ಕೆ ಯೇಸುವೇ ಕಾರಣವಾಗಿದ್ದಾನೆ. ನಮ್ಮ ಬಿಡುಗಡೆಗೆ, ನಮ್ಮ ಸಂತೋಷಕ್ಕೆ, ನಮ್ಮ ಪರಿಶುದ್ಧತೆಗೆ, ನಮ್ಮ ರಕ್ಷಣೆಗೆ ಯೇಸುವೇ ಆಧಾರವಾಗಿದ್ದಾನೆ. ಅಂತ ಯೇಸುವಿಗೆ ಪ್ರಿಯ ದೇವಜನರೇ, ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ಆಗ ಖಂಡಿತವಾಗ ಆತನೇ ನಮ್ಮನ್ನು ನಡೆಸುತ್ತಾನೆ. ಆಗ ನಾವು ಎಲ್ಲರ ಮಧ್ಯದಲ್ಲಿ ಆಶೀರ್ವಾದ ನಿಧಿಯಾಗುತ್ತೇವೆ. ಪೇತ್ರನಾಗ ಪೌಲನು ಬರೆದಿರುವಂತಹ ವಿಷಯಗಳು ಹಂಸಗೀತೆ ಎಂಬುದಾಗಿ ಈಗಾಗಲೇ ತಿಳಿದುಕೊಂಡಿದ್ದೇವೆ. ಕರ್ತನ ಪ್ರಿಯರಾದವರೇ, ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದಂತಹ 7ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಅದೇನೆಂದರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ. ಪ್ರಿಯರೇ, ಮತ್ತೊಂದು ಸಾರಿ ಉತ್ತನೆದ ಮಾಡಿ ಕೇಳಿಸಿಕೊಳ್ಳ್ರಿ, 16ನೇ ವಚನ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ. ಪ್ರಿಯರೇ, ಅದೇ ರೀತಿಯಲ್ಲಿ ಪೇತ್ರನು ಮೊದಲನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆಯುತ್ತಿದ್ದಾನೆ, ಅದೇನೆಂದರೆ, ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ. ಪ್ರಿಯರೇ, ಸರ್ವಶಕ್ತನಾದ ದೇವರು ತನ್ನ ಜೀವಳ ವಾಕ್ಯವನ್ನು ನಮಗೆ ತನ್ನ ಭಕ್ತರ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಆದುದರಿಂದ ದೇವರ ವಾಕ್ಯವನ್ನು ದೇವರ ಹಾಗೂ ಮಾನವರ ಪುಸ್ತಕ ಎಂಬುದಾಗಿ ಕರೆಯಲಾಗುತ್ತದೆ. ದೇವರ ವಾಕ್ಯವು ದೈವಿಕ ಹಾಗೂ ಮಾನವ ಪುಸ್ತಕ ಎಂಬುದಾಗಿ ಕರೆದರೂ ಅದು ತಪ್ಪಾಗಲಾರದು. ನನಾತ್ಮಿಕ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿ, ಯೇಸುಕ್ರಿಸ್ತನು ಸತ್ತಂತ ಲಾಜರನನ್ನು ಕಂಡು ಅತ್ತನು. ಅದೇ ಯೇಸುಕ್ರಿಸ್ತನು ಸತ್ತಂತ ಲಾಜರನನ್ನು ಜೀವದಿಂದ ಎಬ್ಬಿಸಿದನು. ಯೇಸುಕ್ರಿಸ್ತನು ದಣಿದು ಬಾವಿಯ ಬಳಲಿ ಕುಳಿತುಕೊಂಡನು. ಅದೇ ಯೇಸುಕ್ರಿಸ್ತನು ಜೀವಕರವಾದ ನೀರನ್ನು ಎಲ್ಲ ಪಾಪಿಗಳಿಗೆ ಕೊಡಲು ಶಕ್ತನಾದನು. ಯೇಸುಕ್ರಿಸ್ತನು ದೋಣಿಯಲ್ಲಿ ಮಲಗಿ ನಿದ್ರಿಸಿದನು. ಅದೇ ಯೇಸುಕ್ರಿಸ್ತನು ಸಮುದ್ರದ ಮೇಲೆ ಬೀಸುತ್ತಿದ್ದಂಥ ಬಿರುಗಾಳಿಯನ್ನು ನಿಲ್ಲಿಸಿದನು. ಆತನು ಮಾನವನಾಗಿದ್ದನು, ಅದೇ ಸಮಯದಲ್ಲಿ ದೈವಿಕ ಪುರುಷನಾಗಿದ್ದನು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ಇಲ್ಲಿ ಪೇತ್ರನು ಹೇಳುವುದೇನೆಂದರೆ, ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ. ಹೌದು ಬೇರೆ, ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗೆಂದಲೂ ಹಾದುವಾದದ್ದು, ಪ್ರಾಣಾತ್ಮಗಳನ್ನು ಕೆಲ ಮಧ್ಯಗಳನ್ನು ವಿಭಾಗಿಸುವಷ್ಟಿಗೂ ತೋರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಯಾವಾಗ ನಾವು ಅದನ್ನು ಓದುತ್ತೇವೆಯೋ, ಧ್ಯಾನಿಸುತ್ತೇವೆಯೋ, ಆಗ ಅದು ನಮ್ಮ ಸಂಗಡ ಮಾತನಾಡುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಲು ದೇವರ ಆತ್ಮ ನಮಗೆ ಸಹಾಯ ಮಾಡುತ್ತಾನೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನಾತ್ಮೀಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ, ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ಇಂದು ನಾವು ದೇವರ ಸ್ವರವನ್ನು ಕೇಳಿಸಿಕೊಂಡು ಆತನಿಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವುದಾದರೆ, ಖಂಡಿತವಾಗಿ ನಾವು ಕತ್ತಲಿಂದ ಬೆಳಕಿಗೂ, ಪಾಪದಿಂದ ಜೀವಕ್ಕೂ ನಾವು ಬರುತ್ತೇವೆ. ಜೀವ ಕೊಡಲು, ಬೆಳಕನ್ನು ಕೊಡಲು ಯೇಸು ಕ್ರಿಸ್ತನು ಸಿದ್ದನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನಾವು ಲೋಕಕ್ಕೆ ಬೆಳಕಾಗಿರಬೇಕು, ಈ ಭೂವಿಗೆ ಉಪ್ಪಾಗಿರಬೇಕು. ಅದನ್ನು ದೇವರು ನಮ್ಮ ಜೀವಿತದಲ್ಲಿ ಅಪೇಕ್ಷಿಸುತ್ತಾನೆ. ದೇವರ ವಾಕ್ಯವು ನಮ್ಮ ಹೃದಯದೊಳಗೆ ಬೆಳ್ಳಿಯಂತೆ ಮುಡಿ ಅನನೋದಯವಾಗುವ ಪರ್ಯಂತರ ಅದು ನಮ್ಮ ಜೀವಿತದಲ್ಲಿ ಪ್ರಕಾಶಿಸುತ್ತದೆ. ದೇವರ ವಾಕ್ಯವನ್ನು ಓದಬೇಕು, ಧ್ಯಾನಿಸಬೇಕು ಪ್ರಿಯರೇ. ಆಗ ಖಂಡಿತವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಇರುತ್ತದೆ. ಆ ಜೀವಿತದಿಂದ ದೇವರಿಗೆ ಮಹಿಮೆ ಆಗ್ತದೆ. ಬನ್ನಿ ಪ್ರಿಯರೇ, ಇಂದೇ ನಮ್ಮ ಜೀವಿತ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡು ಆತನ ಮಾರ್ಗದಲ್ಲಿ ನಾವು ಜೀವಿಸುತ್ತ ಆತನ ಶಿವಕನ ಪಾರ್ಥರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ, ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಯಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಜ್ಞಾನೋಕ್ತಿ 18:10.
ದೈವಾನ್ ವೇಷಣೆ ಕಾರ್ಯಕ್ರಮ ಹೇಗಿತ್ತು ಪ್ರಿಯರೇ? ದೇವರ ವಾಕ್ಯ ಹಾಗೂ ಸುಮಧುರ ಹಾಡುಗಳನ್ನು ನೀವು ಆಲಿಸಿದ್ದಕ್ಕಾಗಿ ಅಭಿನಂದಿಸುತ್ತೇವೆ. ನಾವು ಪ್ರಸಾರ ಮಾಡುವ ಹಾಡುಗಳು ನಿಮಗೆ ಮೆಚ್ಚುಗೆಯಾದರೆ ನಮಗೆ ತಿಳಿಸಿರಿ. ನಮ್ಮ ಕ್ಯಾಸೆಟ್ ಹಾಗೂ ಹಾಡಿನ ಪುಸ್ತಕ ಬೇಕಾದಲ್ಲಿ ಈ ದಿನವೇ ಪತ್ರ ಬರೆಯಿರಿ ಅಥವಾ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kantbradio882.com.
ನಮಸ್ಕಾರ ಪ್ರಿಯರೇ.